ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ, ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ @gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ದೇವರ ವಾಕ್ಯವನ್ನು ಕೇಳುವ ಸಮಯ.
ದೇವರಿಂದ ಆರಿಸಿಕೊಳ್ಳಲ್ಪಟ್ಟ ಜನಾಂಗವು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಕೃಪೆಯಿಂದ ನೀವೆಲ್ಲರೂ ಸಂತೋಷದಿಂದ ದೇವರ ವಾಕ್ಯವನ್ನ ಕೇಳುವಂತಿವರಾಗಿದ್ದೀರಾ ಎಂಬುದಾಗಿ ನಾನು ಬಯಸುವಂತಿವನಾಗಿದ್ದೇನೆ. ಹಾಗಿದ್ದರೆ ಬನ್ನಿ, ಇವತ್ತಿನ ದಿನದಲ್ಲಿ ನಾವು ದೇವರಿಂದ ಆರಿಸಿಕೊಳ್ಳಲ್ಪಟ್ಟ ಜನಾಂಗವು ಯಾವುದು, ಯಾರು, ಯಾಕೆ, ಯಾವ ಉದ್ದೇಶಕ್ಕೋಸ್ಕರ ದೇವರು ನಮ್ಮನ್ನು ಆರಿಸಿಕೊಳ್ಳಲ್ಪಟ್ಟಿದ್ದಾನೆ, ಕರೆದಿದ್ದಾನೆ ಅನ್ನುವಂತಹ ಒಂದು ಸಂದೇಶವನ್ನು ಈ ದಿನದಲ್ಲಿ ನಾವು ಕೇಳುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ಈ ಒಂದು ಸಮಯದಲ್ಲಿ ಮತ್ತೊಂದು ಆವೃತ್ತಿ ನಿನ್ನ ಮಕ್ಕಳಾಗಿ ನಿನ್ನ ಕೃಪೆಯಿಂದ ನಿನ್ನ ವಾಕ್ಯವನ್ನು ಧ್ಯಾನಿಸುವ ಹಾಗೆ ನೀ ಕೊಟ್ಟಂಥ ಈ ಅವಕಾಶಕ್ಕೋಸ್ಕರ ಸ್ತೋತ್ರ ಸಲ್ಲಿಸ್ತಕ್ಕಂಥವರಾಗಿದ್ದೇವೆ ಸ್ವಾಮಿ. ವಿಶೇಷವಾಗಿ ಈ ಸಂದೇಶವನ್ನು ಕೇಳುವಂತಹ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸು. ಈ ನಿನ್ನ ಮಕ್ಕಳು ಸ್ವಾಮಿ ಯಾವ ಮನನೋವಿನಿಂದ, ಮನಭಾರದಿಂದ ಕುಳಿತು ನಿನ್ನ ವಾಕ್ಯವನ್ನು ಕೇಳುತ್ತಿದ್ದಾರೆ ಎಂಬುದಾಗಿ ನಮಗೆ ಗೊತ್ತಿಲ್ಲ ಸ್ವಾಮಿ. ಆದರೆ ದೇವ, ಈ ವಾಕ್ಯದ ಮೂಲಕವಾಗಿ ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ, ನಾನು ಆರಿಸಿಕೊಳ್ಳಲ್ಪಟ್ಟಂಥ ಜನಾಂಗವಾಗಿದ್ದೇನೆ ಅನ್ನುವಂತಹ ಒಂದು ಸಂದೇಶವನ್ನು ಅರಿತುಕೊಳ್ಳುವುದರ ಮೂಲಕವಾಗಿ ನಿನಗೆ ಅವರ ಹೃದಯವನ್ನು ಒಪ್ಪಿಸಿಕೊಟ್ಟು ಜೀವಿಸಲು ಸಹಾಯ ಮಾಡು ಸ್ವಾಮಿ. ಈ ಸಂದೇಶ ಆಶೀರ್ವಾದದಾಯಕವಾಗಿರುವ ಹಾಗೆ ನೀನೇ ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ದೇವರಿಂದ ಆರಿಸಿಕೊಳ್ಳಲ್ಪಟ್ಟ ಜನಾಂಗವು ಅಂದರೆ ಯಾರು ಎಂಬುದಾಗಿ ನಾವು ನೋಡುವುದಾದರೆ, ದೇವರಿಂದ ಆರಿಸಿಕೊಳ್ಳಲ್ಪಟ್ಟಂಥ ಜನಾಂಗ ನಾವೆಲ್ಲರೂ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂಬುದಾಗಿ ಆತನನ್ನು ಕೊಟ್ಟನು ಎಂಬುದಾಗಿ ನಾವು ಯುವಾನನು ಬರೆದ ಸುವಾರ್ತೆ 3:16 ಓದುವಂತಿವರಾಗಿದ್ದೇವೆ. ಆ ನಿಮಿತ್ತವಾಗಿಯೇ ನಾವೆಲ್ಲರೂ ಸಹ ರಕ್ಷಣೆಯನ್ನು ಹೊಂದಬೇಕು, ಒಬ್ಬನೂ ನಾಶವಾಗಬಾರದು ಅನ್ನುವುದಕ್ಕೋಸ್ಕರ ದೇವರು ನಮ್ಮನ್ನು ಆರಿಸಿಕೊಳ್ಳಲ್ಪಟ್ಟಿದ್ದಾನೆ. ನಾವು ಆರಿಸಿಕೊಳ್ಳಲ್ಪಟ್ಟ ಜನಾಂಗವಾಗಿದ್ದೇವೆ. ನಾವು ಆರಿಸಿಕೊಳ್ಳಲ್ಪಟ್ಟಂಥ ಜನಾಂಗವಾಗಿರುವ ಕಾರಣದಿಂದಲೇ ನಾವು ಏನು ಮಾಡಬೇಕು ಅಂದರೆ 2 ಪೇತ್ರ 1:10 ತಿಳಿಸ್ತಕ್ಕಂಥದ್ದಾಗಿದೆ. ಆದ್ದರಿಂದ ಪ್ರಿಯರೇ, ದೇವರಲ್ಲಿ ನಿಮ್ಮ ಕರೆಯುವಿಕೆಯನ್ನು ಆಯ್ದುಕೊಳ್ಳುವುದಕ್ಕೂ ಮತ್ತು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ಯಾಕೆಂದರೆ ನೀವು ಹಾಗೆ ಮಾಡುವುದಾದರೆ ಎಂದಿಗೂ ಹೆಡುವುದಿಲ್ಲ. ಇಲ್ಲಿ ಪೇತ್ರ ಏನು ಹೇಳ್ತಕ್ಕಂಥವನಾಗಿದ್ದಾನೆ ಅಂದರೆ, ಪ್ರಿಯ ಕೇಳುಗರೆ, ದೇವರಲ್ಲಿ ನಿಮ್ಮ ಕರೆಯುವಿಕೆಯನ್ನು, ನಿಮ್ಮ ಆಯ್ಕೆಯನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಿರಿ. ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ, ದೇವರು ನನ್ನನ್ನು ಕರೆದಿದ್ದಾನೆ ಅನ್ನುವಂಥದ್ದನ್ನು ನಾವು ಪ್ರತಿನಿತ್ಯವೂ ಸಹ ನಾವು ಯೋಚಿಸಬೇಕು. ಅದನ್ನು ನಮ್ಮ ಹೃದಯದಲ್ಲಿ ಆಳವಾಗಿ ಇಟ್ಟುಕೊಂಡು, ಇದೋ ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ ಆತನ ಸೇವೆಗೆ, ಇದೋ ದೇವರು ನನ್ನನ್ನು ಕರೆದಿದ್ದಾನೆ ಅನ್ನುವಂಥ ವಿಚಾರವನ್ನು ನಮ್ಮ ದಿನನಿತ್ಯ ಜೀವಿತದಲ್ಲಿ ನಾವು ದೃಢಪಡಿಸಿಕೊಳ್ಳಬೇಕು. ಅದಕ್ಕೋಸ್ಕರ ನಾವು ಪ್ರಯಾಸ ಪಡಬೇಕೆಂಬುದಾಗಿ ಇಲ್ಲಿ ಪೇತ್ರ ಹೇಳುವಂತೆವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ದೇವರು ನಿಮ್ಮನ್ನು ಕರೆದಿದ್ದಾನೆ, ದೇವರು ನಿಮ್ಮನ್ನು ಆಯ್ದುಕೊಂಡಿದ್ದಾನೆ ಅನ್ನುವಂತಹ ವಿಚಾರವನ್ನು ನೀವು ದೃಢಪಡಿಸಿಕೊಂಡಿದ್ದೀರಾ? ಆ ದೃಢಪಡಿಸಿಕೊಳ್ಳುವುದಕ್ಕೋಸ್ಕರ ನೀವು ಪ್ರಯಾಸ ಪಡುವವರಾಗಿದ್ದೀರಾ? ಒಂದು ನಿಮಿಷ ನಾವು ಯೋಚಿಸೋಣ. ಯಾಕೆಂದರೆ ಆ ರೀತಿಯಾಗಿ ದೇವರು ನನ್ನನ್ನು ಕರೆದಿದ್ದಾನೆ, ದೇವರು ನನ್ನನ್ನು ಆಯ್ದುಕೊಂಡಿದ್ದಾನೆ ಎಂಬುದಾಗಿ ನೀವು ದೃಢಪಡಿಸಿಕೊಳ್ಳುವುದಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆ ದೃಢಪಡಿಸುವಿಕೆ ಎಲ್ಲಿವರೆಗೆ ಇರಬೇಕು ಅಂದರೆ, ಪ್ರಕಟಣೆ ಗ್ರಂಥ 3:11 ತಿಳಿಸ್ತಕ್ಕಂಥದ್ದಾಗಿದೆ. ಹೀಗೋ ನಾನು ಬೇಗನೆ ಬರುತ್ತೇನೆ, ನಿನ್ನ ಕಿರೀಟವನ್ನು ಯಾರೂ ಅಪಹರಿಸದಂತೆ ನಿನಗಿರುವುದನ್ನ ಬಿಗಿಯಾಗಿ ಹಿಡಿದುಕೊಂಡಿರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಏನು ಹೇಳ್ತಕ್ಕಂಥದ್ದಾಗಿದೆ ಅಂದರೆ ಪ್ರಿಯ ಕೇಳುಗರೆ, ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ನೀವು ದೃಢಪಡಿಸಿಕೊಳ್ಳುವುದಾದರೆ ಆ ಕಿರೀಟವನ್ನು ನಾವು ಅಪಹರಿಸದಂತೆ, ಬೇರೆಯವರಿಗೆ ಬಿಟ್ಟುಕೊಡದಂತೆ ನಾವೇ ಅದನ್ನು ಭದ್ರವಾಗಿ ಹಿಡಿದುಕೊಳ್ಳಬೇಕು. ಯಾಕೆಂದರೆ ಆತ ನಮ್ಮನ್ನು ಕರೆದಿದ್ದಾನೆ, ಆತ ನಮ್ಮನ್ನು ಹಾರಿಸಿಕೊಂಡಿದ್ದಾನೆ ಅಂದರೆ ನಮಗೆ ಪರಲೋಕದಲ್ಲಿ ಒಂದು ಕಿರೀಟ ಇದೆ. ಆ ಕಿರೀಟ ನಾವು ಒಳ್ಳೆಯ ಹೋರಾಟವನ್ನು ಹೋರಾಡಿ ಒಳ್ಳೆಯ ರೀತಿಯಲ್ಲಿ ನಾವು ಓಡಿ ಆ ಒಂದು ಕಿರೀಟವನ್ನು ಪಡೆದುಕೊಳ್ಳಬೇಕು. ನನ್ನನ್ನು ಆತನು ಆರಿಸಿಕೊಂಡಿದ್ದಾನೆ, ಕರೆದಿದ್ದಾನೆ ಅಂದರೆ ನಾನು ಅದನ್ನು ಯಾವುದೇ ಕಾರಣಕ್ಕೂ ಸಹ ತಿರಸ್ಕರಿಸಬಾರದು. ಒಂದು ವೇಳೆ ತಿರಸ್ಕರಿಸಿದರೆ ನಮ್ಮ ಒಂದು ಕಿರೀಟವನ್ನು ಮತ್ತೊಬ್ಬರು ತೆಗೆದುಕೊಳ್ಳಲು ನಿಂತಿದ್ದಾರೆ ಪ್ರಿಯ ಕೇಳುಗರೆ. ಹಾಗಾಗಿ ನಿಮ್ಮ ಕಿರೀಟ ಸಿದ್ಧವಾಗಿದೆ, ಪರಲೋಕದಲ್ಲಿ ಸಿದ್ಧವಾಗಿದೆ. ಆದರೆ ಅದನ್ನು ನಾವು ಪಡೆದುಕೊಳ್ಳಬೇಕಂದ್ರೆ ಈ ಲೋಕದಲ್ಲಿ ಒಳ್ಳೆಯ ಹೋರಾಟವನ್ನು ಹೋರಾಡಬೇಕು. ಎಲ್ಲಿವರೆಗೆ ನಾವು ಈ ಕಿರೀಟಕ್ಕೋಸ್ಕರ ಒಳ್ಳೆಯ ಹೋರಾಟವನ್ನು ಹೋರಾಡಬೇಕು ಅಂದರೆ ಇದೇ ಪ್ರಕಟಣೆ ಗ್ರಂಥ 2:10 ತಿಳಿಸ್ತಕ್ಕಂಥದ್ದಾಗಿದೆ. ದೇವರ ವಾಕ್ಯವನ್ನು ಓದುವುದಾದರೆ ನೀನು ಸಾಯುವವರೆಗೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವದ ಕಿರೀಟವನ್ನು ಕೊಡುವೆನು. ದೇವರ ವಾಕ್ಯ ಪ್ರಕಟಣೆ ಗ್ರಂಥ 3:11 ನಾವು ನೋಡಿದೆವು, ನಿನಗೊಂದು ಕಿರೀಟವಿದೆ, ಆ ಕಿರೀಟವನ್ನು ನಾನು ಕೊಡ್ತಕ್ಕಂಥವನಾಗಿದ್ದೇನೆ, ಆ ಕಿರೀಟವ ಬೇರೆಯವರು ಅಪಹರಿಸದಂತೆ ನೋಡಿಕೊ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಆದರೆ ಈ ವಾಕ್ಯದಲ್ಲಿ ಹೇಳ್ತಕ್ಕಂಥವನಾಗಿದ್ದಾನೆ, ಎಲ್ಲಿವರೆಗೆ ನಾವು ಅದನ್ನು ಕಾದುಕೊಳ್ಬೇಕು ಅಂತಂದರೆ ಸಾಯುವವರೆಗೂ, ನಮ್ಮ ಕೊನೆಯ ಉಸಿರಿರೋವರೆಗೂ ನಾವು ನಂಬಿಗಸ್ತರಾಗಿರಬೇಕು. ಆವಾಗ ಆತನು ನಮಗೋಸ್ಕರ ಸಿದ್ಧಪಡಿಸಿರ್ತಕ್ಕಂತಹ ಆ ಜೀವದ ಕಿರೀಟವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಹಾಗಾಗಿಯೇ ಪ್ರಿಯ ಕೇಳುಗರೆ, ದೇವರು ನಮ್ಮನ್ನು ಕರೆದಿದ್ದಾನೆ, ದೇವರು ನಮ್ಮನ್ನ ಆಯ್ಕೆ ಮಾಡಿಕೊಂಡಿದ್ದಾನೆ ಅನ್ನುವಂತಹ ಆ ಒಂದು ತಳಪಾಯವನ್ನು ನಾವು ದೃಢವಾಗಿ ಹಿಡಿದುಕೊಳ್ಳಬೇಕು. ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ದೃಢಪಡಿಸಿಕೊಂಡು ನಾವು ಜೀವಿಸಬೇಕು. ಈ ರೀತಿಯಾದಂತಹ ಒಂದು ಪ್ರಯತ್ನವನ್ನು ನಾವು ಮಾಡುವುದಾದರೆ ನಮ್ಮ ಜೀವಿತ ಹೇಗಿರ್ತಕ್ಕಂಥದ್ದಾಗಿದೆ ಅಂದರೆ ದೇವರು ಮತ್ತು ಕ್ರಿಸ್ತನು ನಮ್ಮನ್ನು ರಕ್ಷಿಸಲು ಪ್ರಯತ್ನಿಸುವಂತವನಾಗಿರ್ತಕ್ಕಂಥವನಾಗಿದ್ದಾನೆ. ಆ ಸಮಯದಲ್ಲಿ ನಾವು ಮಾಡಬೇಕಾದಂಥ ಒಂದು ಕಾರ್ಯ ಏನೆಂದರೆ, ಎಫೆಸದವರಿಗೆ ಬರೆದ ಪತ್ರಿಕೆ 1:4 ತಿಳಿಸ್ತಕ್ಕಂಥದ್ದಾಗಿದೆ, ನಾವು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ಜಗತ್ತು ಸೃಷ್ಟಿಯಾಗುವುದಕ್ಕಿಂತ ಮೊದಲೇ ದೇವರು ಕ್ರಿಸ್ತನಲ್ಲಿ ನಮ್ಮನ್ನು ಹಾರಿಸಿಕೊಂಡಿದ್ದಾನೆ. ಆ ಕಿರೀಟ ನಮಗೋಸ್ಕರ ಸಿದ್ಧ ಮಾಡಿದ್ದಾನೆ. ಆ ಕಿರೀಟವನ್ನು ಪಡೆದುಕೊಳ್ಳಲು ನಾವು ಸಾಯುವವರೆಗೂ ನಂಬಿಗಸ್ತರಾಗಿದ್ದು ಅನಂತರ ಕಿರೀಟವನ್ನು ಪಡೆದುಕೊಳ್ಳಬೇಕು. ಈ ಒಂದು ಕಾರ್ಯವನ್ನು ದೇವರು ಯಾವಾಗ ಸಿದ್ಧಪಡಿಸಿದ್ದಾನೆ ಅಂದರೆ ಜಗತ್ತುತ್ಪತ್ತಿಗೂ ಮೊದಲೇ, ನಮ್ಮನ್ನು ಸೃಷ್ಟಿ ಮಾಡುವುದಕ್ಕೆ ಮೊದಲೇ, ಜಗತ್ತನ್ನು ಸೃಷ್ಟಿ ಮಾಡುವುದಕ್ಕಿಂತ ಮೊದಲೇ ಆತನು ನಮ್ಮನ್ನು ಕರೆದಿದ್ದಾನೆ, ನಮ್ಮನ್ನು ಹಾರಿಸಿಕೊಂಡಿದ್ದಾನೆ. ಯಾಕೆ ಆತನು ನಮ್ಮನ್ನು ಕರೆದಿದ್ದಾನೆ, ಯಾಕೆ ಆತನು ನಮ್ಮನ್ನು ಹಾರಿಸಿಕೊಂಡಿದ್ದಾನೆ ಅಂದರೆ ನಾವು ಆತನ ಪರಿಶುದ್ಧ ಸಂತತಿಗಳಾಗಿ ಈ ಲೋಕದಲ್ಲಿ ಜೀವಿಸಬೇಕೆಂಬುದಕ್ಕೋಸ್ಕರ. ಅದಕ್ಕೋಸ್ಕರವೇ ಆತನು ಹೇಳ್ತಕ್ಕಂಥವನಾಗಿದ್ದಾನೆ, ನಾವು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ನಿರ್ದೋಷ ಇಲ್ಲದವರು ಯಾವುದೇ ರೀತಿಯಲ್ಲಿ ದೋಷಿಗಳು ಆಗದ ರೀತಿಯಲ್ಲಿ ನಾವು ಇರಬೇಕು. ಅದಕ್ಕೋಸ್ಕರವೇ ಆತನು ನಮ್ಮನ್ನು ಆದಿಯಿಂದಲೂ ಆಯ್ದುಕೊಂಡಿದ್ದಾನೆ. ಮಾತ್ರವಲ್ಲದೆ ಇಲ್ಲಿ ಹೇಳ್ತಕ್ಕಂಥನಾಗಿದ್ದಾನೆ, ನಾವು ಪ್ರೀತಿಯಲ್ಲಿ ಆತನ ಮುಂದೆ ಪವಿತ್ರರಾಗಿರಬೇಕು ಮತ್ತು ನಿಷ್ಕಳಂಕರಾಗಿರಬೇಕು. ಪ್ರೀತಿಯಲ್ಲಿ, ಆತನ ಪ್ರೀತಿಯಲ್ಲಿ ನಾವು ನೆಲೆಗೊಂಡಿದ್ದೇವೆ ಅಂದರೆ ನಾವು ಪರಿಶುದ್ಧರಾಗಿರಬೇಕು ಮತ್ತು ಕಳಂಕ ಇಲ್ಲದವರಾಗಿರಬೇಕು ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ನಮ್ಮ ಒಂದು ಗುಣ ಯಾವ ರೀತಿಯಲ್ಲಿ ಇರಬೇಕು ಅಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೆ. ಆತನು ತನ್ನ ಚಿತ್ತದ ದಯಾ ಪೂರ್ವಕವಾದಂತಹ ಆನಂದಕ್ಕನುಸಾರವಾಗಿ ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನ ಆತನಿಗೋಸ್ಕರ ದತ್ತು ಪುತ್ರ ಸ್ವೀಕಾರ ಮಾಡುವಂತೆ ಮೊದಲೇ ಸಂಕಲ್ಪಿಸಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆತನ ಚಿತ್ತಕ್ಕನುಸಾರವಾಗಿ ನಾವು ಸಂತೋಷದಿಂದ ಕ್ರಿಸ್ತನಲ್ಲಿ ನಾವು ಆತನ ಮಕ್ಕಳಾಗಿ ಜೀವಿಸಬೇಕು ಅನ್ನುವುದಕ್ಕೋಸ್ಕರ. ನಾವು ಕ್ರಿಸ್ತನ ಮಕ್ಕಳಾಗಬೇಕು ಅಂದರೆ ಆತನ ಗುಣ ನಮ್ಮಲ್ಲಿ ಬರಬೇಕು, ತಂದೆಯ ಗುಣ ಮಕ್ಕಳಲ್ಲಿ ಬರಬೇಕು. ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ಆತನು ನಮ್ಮನ್ನು ಕರೆದಿದ್ದಾನೆ, ಎಂಬುದನ್ನು ನಾವು ದೃಢಪಡಿಸಿಕೊಂಡರೆ ನಮಗೋಸ್ಕರ ಒಂದು ಬಹುಮಾನ ಇಟ್ಟಿದ್ದಾನೆ. ಆ ಬಹುಮಾನಕ್ಕೋಸ್ಕರ ನಾವು ಹೊರಡಬೇಕು. ಆ ಬಹುಮಾನ ಪರಿಶುದ್ಧರಾಗಿ ಈ ಲೋಕದಲ್ಲಿ ಸಾಯುವವರೆಗೂ ನಂಬಿಗಸ್ತರಾಗಿ ಜೀವಿಸಿದಂಥ ವ್ಯಕ್ತಿಗಳಿಗೆ ಆ ಬಹುಮಾನ ಸಿಗ್ತಕ್ಕಂಥದ್ದಾಗಿದೆ. ಆತನು ನಮ್ಮನ್ನ ಯಾವ ರೀತಿಯಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾನೆ ಅಂದರೆ ತನ್ನ ಮಕ್ಕಳಾಗುವಂತಹ ಅಧಿಕಾರವನ್ನು ಕೊಟ್ಟಿದ್ದಾನೆ. ನಾವು ಆತನ ಮಕ್ಕಳಾಗಿದ್ದೇವೆ, ಅಪ್ಪ ತಂದೆ ಎಂಬುದಾಗಿ ನಾವು ಕೂಗಿ ಕರೀತಕ್ಕಂಥವರಾಗಿದ್ದೇವೆ. ಆಗಿರಬೇಕಾದರೆ ಪ್ರಿಯ ಕೇಳುಗರೆ, ನಾವು ತಂದೆಯ ಗುಣವನ್ನು ಈ ಲೋಕದಲ್ಲಿ ಪ್ರತಿಬಿಂಬಿಸುವಂತಹ ವ್ಯಕ್ತಿಗಳಾಗಬೇಕು. ದೇವರು ನಮ್ಮನ್ನು ಏನೆಂದು ಕರೆಯುತ್ತಾನೆ ಅಂದರೆ ಅಯ್ಯೋ ಮಗನೇ ಎಂಬುದಾಗಿ ಕರೀತಕ್ಕಂಥವನಾಗಿದ್ದಾನೆ, ನನ್ನ ಮಕ್ಕಳು ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಇನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆ 8:28 ವಚನವನ್ನು ಓದುವುದಾದರೆ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನ ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಒಳ್ಳೆಯದಕ್ಕಾಗಿಯೇ ಆಗುವುದೆಂದು ನಮಗೆ ತಿಳಿದಿದೆ. ಏನ್ ಹೇಳ್ತಕ್ಕಂತನಾಗಿದ್ದಾನೆ, ಆತನು ತನ್ನ ಸಂಕಲ್ಪದ ಮೇರೆಗೆ ತಾನು ಏನು ಯೋಚನೆ ಮಾಡಿದ್ದನು, ತಾನು ಏನು ನಮ್ಮ ಬಗ್ಗೆ ಅರ್ಥ ಮಾಡಿಕೊಂಡಿದ್ದನು, ಆ ನಿಟ್ಟಿನ ಮೇರೆಗೆ ಆತನು ನಮ್ಮನ್ನ ಕರೆದಿದ್ದಾನೆ. ಕರೆಯುವುದು ಮಾತ್ರವಲ್ಲದ ಪ್ರಿಯ ಕೇಳುಗರೆ, ಆತನು ನಮ್ಮನ್ನ ಪ್ರೀತಿಸುವಂತವನಾಗಿದ್ದಾನೆ. ಆತನನ್ನ ಪ್ರೀತಿಸುವಂತಹ ವ್ಯಕ್ತಿಗಳು ನಾವಾಗಬೇಕು. ಆವಾಗ ಎಲ್ಲಾ ಕಾರ್ಯಗಳು ಒಳ್ಳೆಯದಕ್ಕಾಗಿಯೇ ಆಗುವುದು ಎಂಬುದನ್ನು ನಾವು ತಿಳಿದುಕೊಂಡು ಜೀವಿಸುವಂತವರಾಗಬೇಕು. ಕ್ರಿಸ್ತನು ನಮ್ಮ ಪ್ರತಿಯೊಬ್ಬೊಬ್ಬರನ್ನು ಸಹ ಆತನು ಜಗತ್ತುತ್ಪತ್ತಿಗೂ ಮೊದಲೇ ಆಯ್ದುಕೊಂಡಿದ್ದಾನೆ, ಕರೆಯಲ್ಪಟ್ಟಿದ್ದಾನೆ ಆತನ ಸೇವೆಗೋಸ್ಕರ, ಆತನ ಗುಣಗಳನ್ನು ಈ ಲೋಕದಲ್ಲಿ ಪ್ರಚುರಪಡಿಸುವುದಕ್ಕೋಸ್ಕರ, ಪರಿಶುದ್ಧ ಜನಾಂಗವಾಗಿ ಈ ಲೋಕದಲ್ಲಿ ಜೀವಿಸುವುದಕ್ಕೋಸ್ಕರ ಆತನು ನಮ್ಮನ್ನ ಕರೆದಿದ್ದಾನೆ. ಆ ಕರೆದಿದ್ದಾನೆ, ಆಯ್ದುಕೊಂಡಿದ್ದಾನೆ ಅಂತಕ್ಕಂಥದ್ದನ್ನು ಇವತ್ತಿನ ದಿನದಲ್ಲಿ ನೀವು ದೃಢಪಡಿಸಿಕೊಂಡಿದ್ದೀರಾ? ಯಾಕೆಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಆತನು ನಿಮ್ಮನ್ನು ಕರೆದಿದ್ದಾನೆ, ಆತನು ನಿಮ್ಮನ್ನು ಆಯ್ದುಕೊಂಡಿದ್ದಾನೆ ಅನ್ನುವಂಥದ್ದನ್ನು ನೀವು ದೃಢಪಡಿಸಿಕೊಳ್ಳಿರಿ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಯಾಕೆಂದರೆ ಆಂಗ್ಲ ಭಾಷೆ ಸತ್ಯವೇದದಲ್ಲಿ ನಾವು ನೋಡುವುದಾದರೆ ಅಲ್ಲಿ ಪ್ರಿಯ ಕೇಳುಗರೇ ಹೇಳ್ತಕ್ಕಂಥದ್ದಾಗಿದೆ, ಕಾಲಿಂಗ್ ಆ್ಯಂಡ್ ಚೋಸನ್ ಬಿ ಶೋರ್ ಅಂತ ಹೇಳ್ತಕ್ಕಂಥದ್ದಾಗಿದೆ. ಆದ್ದರಿಂದ ಪ್ರಿಯ ಕೇಳುಗರೇ, ದೇವರು ನಮ್ಮನ್ನು ಜಗತ್ತುತ್ಪತ್ತಿಗೂ ಮೊದಲೇ ಆಯ್ದುಕೊಂಡಿದ್ದಾನೆ. ಯಾತಕ್ಕೋಸ್ಕರ ಅಂದರೆ ನಾವು ಈ ಲೋಕದಲ್ಲಿ ಪರಿಶುದ್ಧ ಸಂತತಿಗಳಾಗಿ ಯಾವುದೇ ರೀತಿಯ ಪಾಪವಿಲ್ಲದಂತಹ ಮಕ್ಕಳಾಗಿ ಆತನಿಗೆ ಮೆಚ್ಚುಗೆ ಆದಂಥ ಮಕ್ಕಳಾಗಿ ಜೀವಿಸಬೇಕು ಅನ್ನುವುದಕ್ಕೋಸ್ಕರ ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಹಾಗಿದ್ದರೆ ಪ್ರಿಯ ಕೇಳುಗರೆ, ನಮ್ಮನ್ನು ಆರಿಸಿಕೊಂಡಿರ್ತಕ್ಕಂತಹ ದೇವರು ನಮ್ಮನ್ನು ರಕ್ಷಿಸಬೇಕೆಂಬುದಾಗಿ ಆತನು ಇಚ್ಛಿಸುವಂತವನಾಗಿದ್ದಾನೆ. ಆತನು ನಮ್ಮನ್ನು ರಕ್ಷಿಸಬೇಕೆಂಬುದಾಗಿ ಇಚ್ಛಿಸುವಾಗ ನಾವು ರಕ್ಷಣೆ ಹೊಂದಬೇಕಾದರೆ ನಾವು ಏನು ಮಾಡಬೇಕು? ಆತನು ನನ್ನ ಆರಿಸಿಕೊಂಡಿದ್ದಾನೆ, ಆತನು ನನ್ನ ಕರೆದಿದ್ದಾನೆ, ನಾನು ರಕ್ಷಣೆಯನ್ನು ಹೊಂದಬೇಕು ಅಂದರೆ ನಾವು ಮಾಡಬೇಕಾದಂಥ ಮೊದಲನೇ ಹಂತ ಅಪೊಸ್ತಲ ಕೃತ್ಯಗಳಲ್ಲಿ ನಾವು ನೋಡುವುದಾದರೆ 16 ಅಲ್ಲಿ ಸೆರೆಮನೆಯಲ್ಲಿ ಪೌಲ ಮತ್ತು ಸೀಲ ಇರತಕ್ಕಂಥವರಾಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಅಲ್ಲಿ ಭೂಕಂಪ ಆಗಿ ಆ ಬಾಗಿಲುಗಳು ತೆರೀತಕ್ಕಂಥದ್ದಾಗಿದೆ. ಆದರೆ ಆ ಒಂದು ಸೆರೆಯ ಅಧಿಕಾರಿ ಅವರು ಓಡಿ ಹೋಗಿದ್ದಾರೆ ಎಂಬುದಾಗಿ ತನ್ನನ್ನು ತಾನು ಕೊಲೆ ಮಾಡಿಕೊಳ್ಳಲು ಪ್ರಯತ್ನಿಸತಕ್ಕಂಥನಾಗಿದ್ದಾನೆ. ಆಗ ಪೌಲ ಅವನಿಗೆ ಹೇಳುವಂತಹ ವಿಚಾರವನ್ನು ಕೇಳಿ ಅವನು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ತಕ್ಕಂಥನಾಗಿದ್ದಾನೆ. ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ನಾನು ಈಗೇನು ಮಾಡಬೇಕು ಎಂಬುದಾಗಿ ಹೇಳಬೇಕಾದರೆ ಅಪೊಸ್ತಲರ ಕೃತ್ಯಗಳು 16:31 ವಚನ ತಿಳಿಸತಕ್ಕಂಥದ್ದಾಗಿದೆ, ಕರ್ತನಾದಂಥ ಯೇಸುವಿನ ಮೇಲೆ ನಂಬಿಕೆಯಿಡು, ಆಗ ನೀನು ರಕ್ಷಣೆ ಹೊಂದಿವಿ, ನಿನ್ನ ಮನೆಯವರು ರಕ್ಷಣೆಯನ್ನು ಹೊಂದುವರು ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಪ್ರಿಯ ಕೇಳುಗರೆ, ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ, ದೇವರು ನನ್ನನ್ನು ಕರೆದಿದ್ದಾನೆ ಅಂದರೆ ನಾವು ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ರಕ್ಷಣೆಗೆ ಮಾರ್ಗವಾಗಿರತಕ್ಕಂತಹ ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕು. ಕ್ರಿಸ್ತನ ಮೇಲೆ ನಂಬಿಕೆಯನ್ನು ಇಟ್ಟು ನಾವು ದೀಕ್ಷಾ ಸ್ನಾನವನ್ನು ಹೊಂದಿಕೊಳ್ಳುವುದರ ಮೂಲಕ ರಕ್ಷಣೆಯ ಮೊದಲ ಹಂತವನ್ನು ನಾವು ನೋಡುವಂಥವರಾಗಿದ್ದೇವೆ. ಅದೇ ರೀತಿಯಾಗಿ ಪ್ರಿಯ ಕೇಳುಗರೆ, ದೇವರು ನಮ್ಮನ್ನು ಕರೆದಿದ್ದಾನೆ, ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ನಾವು ಬಯಸುವುದಾದರೆ ಆತನ ಮೇಲೆ ನಂಬಿಕೆ ಇಟ್ಟು ನಾನು ರಕ್ಷಣೆಯನ್ನು ಹೊಂದುವಂತಹ ವ್ಯಕ್ತಿಯಾಗಬೇಕು. ಒಂದು ಸಾರಿ ನಾವು ಕ್ರಿಸ್ತನ ಮನೆಯಲ್ಲಿ ಆ ಮನೆಯ ವ್ಯಕ್ತಿಗಳಾಗಿ ಜೀವಿಸುವಂತಹ ಸಂದರ್ಭದಲ್ಲಿ ಆತನ ಕುಟುಂಬದಲ್ಲಿ ನಾವು ಒಬ್ಬರಾಗಿ ಇರ್ತಕ್ಕಂಥವರಾಗಿದ್ದೇವೆ. ಅಂತಹ ಸಂದರ್ಭದಲ್ಲಿ ನಮ್ಮ ರಕ್ಷಣೆಯನ್ನು ಎಲ್ಲಿವರೆಗೂ ನಾವು ನಂಬಿಕೆಯಿಂದ ಕಾಪಾಡಿಕೊಂಡಿರಬೇಕು ಅಂದರೆ ಮತ್ತಾಯನ ಬರೆದ ಸುವಾರ್ತೆ 24:13 ವಚನ ತಿಳಿಸ್ತಕ್ಕಂಥದ್ದಾಗಿದೆ, ಕೊನೆಯವರೆಗೂ ತಾಳಿಕೊಳ್ಳುವವನೇ ರಕ್ಷಣೆ ಹೊಂದುವನು. ಪ್ರಿಯ ಕೇಳುಗರೆ, ದೇವರು ನನ್ನನ್ನು ಕರೆದಿದ್ದಾನೆ, ದೇವರು ನನ್ನನ್ನು ಹಾರಿಸಿಕೊಂಡಿದ್ದಾನೆ, ಆತನ ರಕ್ಷಣೆಯಲ್ಲಿ ನಾನು ಪಾಲ್ಗೊಳ್ಳಬೇಕು ಅಂದರೆ ಕೊನೆಯವರೆಗೂ ತಾಳಿಕೊಳ್ಳಬೇಕು. ಆ ಕಿರೀಟವನ್ನು ಪಡೆದುಕೊಳ್ಳಬೇಕು ಅಂದರೆ ಸಾಯುವವರೆಗೂ ನೀನು ನಂಬಿಗಸ್ತನಾಗಿರು, ಬಾಡದ ಜಯಮಾಲೆಯನ್ನು ನಾನು ನಿನಗೆ ಕೊಡ್ತೇನೆ ಎಂಬುದಾಗಿ ದೇವರು ಹೇಳಿದನಲ್ಲ, ಅದೇ ರೀತಿಯಾಗಿ ಆ ಬಾಡದ ಜಯಮಾಲೆಯನ್ನು ನಾವು ಹೊಂದಿಕೊಳ್ಳಬೇಕು ಅಂದರೆ ಕೊನೆಯವರೆಗೂ ತಾಳಿಕೊಳ್ಳಬೇಕು. ಆ ಕೊನೆಯವರೆಗೂ ತಾಳಿಕೊಳ್ಳುವವನು ರಕ್ಷಣೆ ಹೊಂದುವನು. ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ಆ ಬಾಡದ ಜಯಮಾಲೆಯನ್ನು ಹೊಂದಿಕೊಳ್ಳುವನು. ಅದಕ್ಕೋಸ್ಕರವೇ ನಾವು ನೋಡುವಂತವರಾಗಿದ್ದೇವೆ. ಯಾಕೋಬನ ಪುಸ್ತಕ 1:12 ಆ ಕೊನೆಯವರೆಗೂ ತಾಳಿಕೊಳ್ಳುವಂತಹ ಅನುಭವ ಇರತಕ್ಕಂಥದ್ದಾಗಿದೆಯಲ್ಲ, ಅದು ಹೇಗಿರ್ತಕ್ಕಂಥದ್ದಾಗಿದೆ ಅಂದರೆ, ಕಷ್ಟಗಳನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಕರ್ತನು ತನ್ನನ್ನು ಪ್ರೀತಿಸುವವರಿಗೆ ವಾಗ್ದಾನ ಮಾಡಿದಂತೆ ನಿತ್ಯ ಜೀವದ ಕಿರೀಟವನ್ನು ಹೊಂದುವವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಎಂತಹ ಅದ್ಭುತವಾದಂತಹ ಒಂದು ವಾಕ್ಯ! ಕೊನೆಯವರೆಗೂ ತಾಳುವನು ರಕ್ಷಿಸಲ್ಪಡುವನು ಎಂಬುದಾಗಿ ದೇವರ ವಾಕ್ಯ ಹೇಳ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಈ ಲೋಕದಲ್ಲಿ ಕ್ರಿಸ್ತನು ನಮ್ಮನ್ನು ಹಾರಿಸಿಕೊಂಡಿದ್ದಾನೆ, ಕ್ರಿಸ್ತನನ್ನು ಕರೆಯಲ್ಪಟ್ಟಿದ್ದಾನೆ ಎಂಬುದಾಗಿ ನಾವು ನೆನೆಸಿಕೊಂಡು ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ಕಷ್ಟಗಳು ಬರ್ತಕ್ಕಂಥದ್ದಾಗಿದೆ, ಅನೇಕ ಶೋಧನೆಗಳು ಬರ್ತಕ್ಕಂಥದ್ದಾಗಿದೆ. ಆ ಕಷ್ಟ ಶೋಧನೆಗಳನ್ನೆಲ್ಲ ಸಹಿಸಿಕೊಂಡ ನಂತರ ಪರಿಶೋಧಿತನಾದ ಮೇಲೆ ಹೇಗೆ ಪುಟಕ್ಕೆ ಹಾಕಿದ ಚಿನ್ನದ ರೀತಿಯಲ್ಲಿ ಆ ಚಿನ್ನ ಹೇಗೆ ಒಳಪನ್ನ ಕೊಡ್ತಕ್ಕಂಥದ್ದಾಗಿದೆ, ಪುಟಕ್ಕೆ ಹಾಕಿದ ನಂತರ ಆ ಬೆಂಕಿಯಲ್ಲಿ ಹುರಿಯುವಾಗ ಅದು ಹೇಗೆ ಬದಲಾಗ್ತಕ್ಕಂಥದ್ದಾಗಿದೆ, ಆ ರೀತಿಯಾಗಿ ನಮ್ಮ ಗುಣಗಳು ಆ ಕಷ್ಟದ ಸಮಯದಲ್ಲಿ ಬದಲಾವಣೆ ಆಗಬೇಕು. ಆ ಬದಲಾವಣೆ ಆಗಿ ಕ್ರಿಸ್ತನ ನಿಮಿತ್ತ ಎಲ್ಲವನ್ನ ಸಹಿಸಿಕೊಂಡ ನಂತರ ನಮಗೆ ಕೊನೆಯಲ್ಲಿ ಪರಿಶೋಧಿತನಾದ ಮೇಲೆ ಆ ಜಯಮಾಲೆಯನ್ನು ದೇವರು ನಮಗೆ ಕೊಡ್ತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಹಾಗಾಗಿ ನಾವು ಈ ಲೋಕದಲ್ಲಿ ಆತನು ನಮ್ಮನ್ನು ಹಾರಿಸಿಕೊಂಡಿದ್ದಾನೆ, ಆತನು ನಮ್ಮನ್ನು ಕರೆಯಲ್ಪಟ್ಟಿದ್ದಾನೆ ಎಂಬುದಾಗಿ ನಾವು ಸುಮ್ಮನೆ ಕೂತ್ಕೊಳ್ಳುವುದಲ್ಲ. ನಾವು ನಮ್ಮ ಹೃದಯಗಳನ್ನು ಪರಿಶೋಧಿಸಿ ಕಷ್ಟದ ಸಮಯದಲ್ಲಿಯೂ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಜೀವಿಸಬೇಕು. ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಜೀವಿಸುವಾಗ ಈ ಲೋಕದಲ್ಲಿ ನಮಗೆ ಅನೇಕ ಕಷ್ಟಗಳು ಬರುತ್ತದೆ, ಅನೇಕ ತೊಂದರೆಗಳು ಬರ್ತಕ್ಕಂಥದ್ದಾಗಿದೆ. ಆದರೆ ಕ್ರಿಸ್ತನ ನಿಮಿತ್ತವಾಗಿ ಅದನ್ನೆಲ್ಲ ಸಹಿಸಿಕೊಂಡ ನಂತರ ನಾವು ಸಂತೋಷ ಪಡ್ತಕ್ಕಂಥವರಾಗಿದ್ದೇವೆ. ಹೌದು, ನಾನು ಕ್ರಿಸ್ತನ ನಿಮಿತ್ತವಾಗಿ ಇದನ್ನೆಲ್ಲ ಜಯಿಸಿದೆ ಎಂಬುದಾಗಿ. ಆದರೆ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಸಂತೋಷ ನಾವು ಪಡಬೇಕಾಗಿರ್ತಕ್ಕಂಥದ್ದು ಏನೆಂದರೆ, ಪ್ರಿಯ ಕೇಳುಗರೆ, ಆತ ನಮ್ಮನ್ನು ಕರೆದಿದ್ದಾನೆ, ಆರಿಸಿಕೊಂಡಿದ್ದಾನೆ, ನಾವು ಪರಿಶುದ್ಧರಾಗಿ ಜೀವಿಸುವುದರ ಮೂಲಕವಾಗಿ ನನ್ನ ಹೆಸರು ಪರಲೋಕದ ಆ ಜೀವದಾರ ಪಟ್ಟಿಯಲ್ಲಿ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಸಂತೋಷ ಪಡಬೇಕು. ಯಾಕೆಂದರೆ ಆ ಜೀವದರ ಪಟ್ಟಿಯಲ್ಲಿ ಇರುವವರು ಮಾತ್ರ ರಕ್ಷಣೆಯನ್ನು ಹೊಂದಕ್ಕಂಥವರಾಗಿದ್ದಾರೆ, ಆ ಬಾಡದ ಜಯಮಾಲೆಯನ್ನು ಹೊಂದಿಕೊಳ್ತಕ್ಕಂಥವರಾಗಿದ್ದಾರೆ. ಕರೆಯಲ್ಪಟ್ಟಂಥವರು ಅನೇಕ ಮಂದಿ, ಹಾಯಲ್ಪಟ್ಟಂಥವರು ಸ್ವಲ್ಪ ಜನ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ನಮ್ಮನ್ನೆಲ್ಲ ದೇವರು ಕರೆದಿದ್ದಾನೆ, ಆದರೆ ನಾವು ಈ ಲೋಕದಲ್ಲಿ ಆತನಿಗೆ ಮೆಚ್ಚುಗೆಯಾಗಿ ಜೀವಿಸಿದರೆ ಮಾತ್ರ ಆಯಲ್ಪಟ್ಟಂತ ವ್ಯಕ್ತಿಗಳಾಗಿ ಆ ಜೀವದಾರ ಪಟ್ಟಿಯಲ್ಲಿ ನಾವು ಹೆಸರನ್ನು ಹೊಂದಿಕೊಳ್ತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ಇಲ್ಲಿ ತಿಳಿಸ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಅದೇನೆಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಕಟಣೆ ಗ್ರಂಥ 4:5 ಓದಬೇಕಾದ್ರೆ, ಜೇ ಹೊಂದುವನು ಶುಭ್ರ ವಸ್ತ್ರವನ್ನ ಧರಿಸುವನು, ಜೀವದಾರ ಪುಸ್ತಕದಿಂದ ಅವನ ಹೆಸರನ್ನು ನಾನು ಅಳಿಸದೆ ಅವನು ನನ್ನವನೆಂದು ನನ್ನ ತಂದೆಯ ಎದುರಿನಲ್ಲಿಯೂ ಆತನ ದೂತರ ಮುಂದೆಯೂ ಒಪ್ಪಿಕೊಳ್ಳುವೆನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ನಮ್ಮ ಕಠಿಣವಾದಂತಹ ನಮ್ಮ ಎಲ್ಲಾ ಪಾಪಗಳನ್ನು ಬಿಟ್ಟು ದೇವರಿಂದ ಕೃಪೆಯನ್ನು ಹೊಂದಿಕೊಳ್ಳೋಣ. ದೋಷ ಇಲ್ಲದವರಾಗಿ, ನಿರ್ದೋಷಿಗಳಾಗಿ ನಾವು ಶುದ್ಧರಾಗಿ ಆತನಿಗೆ ಮೆಚ್ಚುಗೆ ಆಗಿ ನಾವು ಜೀವಿಸುವುದಾದರೆ ಖಂಡಿತವಾಗಿಯೂ ಸಹ ದೇವರು ಹೇಳುವಂತವನಾಗಿದ್ದಾನೆ, ನೀನು ಹಾಯಲ್ಪಟ್ಟಂಥವನಾಗಿದ್ದೀಯಾ, ನಾನು ಕರೆದೆ ನಿನ್ನನ್ನು, ನಾನು ಹಾರಿಸಿಕೊಂಡೆ, ಈಗ ನೀನು ಹಾಯಲ್ಪಟ್ಟಂತಹ ವ್ಯಕ್ತಿಯಾಗಿರುವುದರಿಂದ ನಾನು ನಿನಗೆ ಆ ಬಾಡದ ಜಯಮಾಲೆಯನ್ನು ಕೊಡ್ತಕ್ಕಂಥನಾಗಿದ್ದೇನೆ, ನಿನ್ನ ಹೆಸರನ್ನು ನಾನು ಈ ಜೀವ ಪುಸ್ತಕದಿಂದ ಅಳಿಸಿ ಬಿಡುವುದಿಲ್ಲ, ನಿನ್ನ ಎಲ್ಲ ರೀತಿಯಲ್ಲೂ ಸಹಿಸಿಕೊಂಡೆ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಇವತ್ತಿನ ದಿನದಲ್ಲಿ ನಾವು ಸತ್ಯದ ಜ್ಞಾನಕ್ಕೆ ಬಂದಿದ್ದೇವೆ ಅಂದರೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆತನ ಚಿತ್ತವನ್ನು ನೆರವೇರಿಸಲು ನಾವು ಮುಂದೆ ಬರಬೇಕು. ಆತನ ಚಿತ್ತವನ್ನು ನೆರವೇರಿಸಿದಾಗ ಮಾತ್ರ ನಾವು ಆತನಿಂದ ಕರೆಯಲ್ಪಟ್ಟು ಆರಿಸಲ್ಪಟ್ಟು ಆ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗ್ತಕ್ಕಂಥವರಾಗಿದ್ದೇವೆ. ಆದ್ದರಿಂದಲೇ ದೇವರ ವಾಕ್ಯದಲ್ಲಿ ಇಸ್ರಾಯೇಲ್ ಜನಗಳನ್ನು ದೇವರು ಹಾಯ್ದುಕೊಂಡನು, ಆದರೆ ಅವರು ತಪ್ಪಾದ ಮಾರ್ಗದಲ್ಲಿ ಹೋದರು. ಅದಕ್ಕೋಸ್ಕರವೇ ಯೋಶುವ ಹೇಳುವಂತವನಾಗಿದ್ದಾನೆ. ಯೋಶುವ 24:15 ಓದಬೇಕಾದರೆ, ಈ ದಿನ ನೀನು ಯಾರನ್ನ ಆರಾಧಿಸ್ತೀಯೋ ಅದನ್ನು ಆರಿಸಿಕೋ. ಯಾರನ್ನ ನೀವು ಆಯ್ಕೆ ಮಾಡ್ಕೊಳ್ತೀರಾ, ನೀವು ಆರಿಸಿಕೊಳ್ಳ್ರಿ, ಎಷ್ಟು ದಿನ ಈ ರೀತಿಯಾಗಿ ಎರಡು ಮನಸ್ಸುಳ್ಳವರಾಗಿ ನಡೆದುಕೊಳ್ತೀರಾ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ದೇವರ ಚಿತ್ತ ಏನೆಂದರೆ, ಪ್ರಿಯ ಕೇಳುಗರೆ, ಆತನನ್ನ ಹಿಂಪಾರಿಸುವಂತಹ ವ್ಯಕ್ತಿಗಳಾಗಬೇಕು ಎನ್ನುವುದಕ್ಕೋಸ್ಕರ ಆತನು ನನ್ನನ್ನ ನಿಮ್ಮನ್ನ ಆರಿಸಿಕೊಂಡಿದ್ದಾನೆ. ಹಾಗಾಗಿ ನೀವಿಂದು ಆಯ್ಕೆ ಮಾಡಿಕೊಳ್ಳ್ರಿ, ದೇವರು ನಿಮ್ಮನ್ನ ಆರಿಸಿಕೊಂಡಿದ್ದಾನ, ಕರೆಯಲ್ಪಟ್ಟಿದ್ದಾನ? ಹಾಗಾದ್ರೆ ನೀವು ಆತನ ರಕ್ಷಣೆಯಲ್ಲಿ ಬಾಧ್ಯಸ್ಥರಾಗ್ತಕ್ಕಂಥವರಾಗಿದ್ದೀರಾ. ಹೌದು, ದೇವರು ನನ್ನ ಕರೆದಿದ್ದಾನೆ, ಆರಿಸಿಕೊಂಡಿದ್ದಾನೆ ಎಂದರೆ ನೀವು ನಿರ್ದೋಷಿಗಳಾಗಿ ಪಾಪವನ್ನ ಜಯಿಸುವಂತಹ ವ್ಯಕ್ತಿಗಳಾಗಿ ಪರಲೋಕದಲ್ಲಿ ನನಗೋಸ್ಕರ ಕಿರೀಟ ಇದೆ, ಅದನ್ನು ನಾನು ಪಡೆದುಕೊಳ್ಳಬೇಕೆಂಬುದಾಗಿ ಸಾಯುವವರೆಗೂ ನಂಬಿಗಸ್ತರಾಗಿ ಈ ಲೋಕದಲ್ಲಿ ಎಲ್ಲವನ್ನ ತಾಳಿಕೊಂಡು ಪರಿಶುದ್ಧರಾತನ ಮೇಲೆ ಜಯಮಾಲೆಯನ್ನ ಹೊಂದುವಂತಹ ವ್ಯಕ್ತಿಗಳು ನಾವಾಗೋಣ. ದೇವರು ನಿಮ್ಮನ್ನು ಆಶೀರ್ವಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ನಿನ್ನ ಕೃಪೆಯಿಂದ, ನಿನ್ನ ಚಿತ್ರದಿಂದ ಸ್ವಾಮಿ ನಿನ್ನ ವಾಕ್ಯವನ್ನು ಕಲಿತೆವು, ನೋಡಿದೆವು ಸ್ವಾಮಿ. ನೀನು ನಮ್ಮನ್ನು ಆರಿಸಿಕೊಂಡಿರ್ತಕ್ಕಂಥ ದೇವರಾಗಿದ್ದೀಯಾ, ನೀನು ನಮ್ಮನ್ನು ಕರೆದಂಥ ದೇವರಾಗಿದ್ದೀಯಾ, ನೀನು ಕರೆದಿದ್ದೀಯಾ, ಆರಿಸಿಕೊಂಡಿದ್ದೀಯಾ ಎನ್ನುವುದನ್ನು ನಮ್ಮ ಜೀವಿತದಲ್ಲಿ ನಾವು ದೃಢಪಡಿಸಿಕೊಂಡು ನೀನು ನಮಗೋಸ್ಕರ ಪರಲೋಕದಲ್ಲಿ ಸಿದ್ಧ ಮಾಡಿರ್ತಕ್ಕಂತಹ ಕಿರೀಟವನ್ನು ಪಡೆದುಕೊಳ್ಳಲು ಈ ಲೋಕದಲ್ಲಿ ಒಳ್ಳೆಯ ಹೋರಾಟವನ್ನು ಹೋರಾಡಲು ಸಹಾಯ ಮಾಡು ಸ್ವಾಮಿ. ಸಾಯುವವರೆಗೂ ನಂಬಿಗಸ್ತನಾಗಿರು ಎಂಬುದಾಗಿ ನಿನ್ನ ವಾಕ್ಯ ತಿಳಿಸುವಾಗ ಕೇಳುವಂತಹ ನಿನ್ನ ಮಕ್ಕಳು ನಂಬಿಗಸ್ತರಾಗಿದ್ದು ನಿನ್ನ ಎರಡನೇ ಬರವಣದಲ್ಲಿ ಇದೋ ದೇವರು ಇವರಿಗೋಸ್ಕರ ಕಾದಿದ್ದೇವಂತಕ್ಕಂತಹ ಗುಂಪಿನಲ್ಲಿಟ್ಟು ನಿನ್ನ ಪರಲೋಕ ರಾಜ್ಯಕ್ಕೆ ಅವರು ಬಾಧ್ಯಸ್ಥರಾಗಲು ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ @gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ .org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು ನಿಮ್ಮನ್ನು ಆಶೀರ್ವದಿಸಲಿ.